ಮೊದಲು ಬ್ರಹ್ಮಶ್ರೀ ಪತ್ರಿಜಿ ಗುರೂಜಿ ಅವರಿಗೂ, ಡಾಕ್ಟರ್ ಜಿಕೆ ಗೋಪಾಲಕೃಷ್ಣನ್ ಅವರಿಗೂ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಸಂಪೂರ್ಣ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಎಂದು ಅದ್ಭುತವಾಗಿ ಡಾಕ್ಟರ್ ಜಿಕೆ ಗೋಪಾಲಕೃಷ್ಣನ್ ಅವರು ನಮಗೆ ಕೆಲವು ಆಧ್ಯಾತ್ಮಿಕ ಸೂತ್ರಗಳನ್ನು ಹೇಳಿದ್ದಾರೆ. ಅದನ್ನು ಈಗ ನಾವು ನೋಡೋಣ. ಮೊದಲು ಧ್ಯಾನ, ಎರಡನೆಯದಾಗಿ ಪಿರಮಿಡ್ ಧ್ಯಾನ, ಮೂರನೆಯದಾಗಿ ಹುಣ್ಣಿಮೆ ಧ್ಯಾನ, ಸಾಮೂಹಿಕ ಧ್ಯಾನ, ಶಾಖಾಹಾರ ಮತ್ತು ಮಿತಾಹಾರ ಮೌನ. ಈ ಆರು ನಮ್ಮ ಶಕ್ತಿ ಚೈತನ್ಯವನ್ನು ನಾವು ಅಳವಡಿಸಿಕೊಂಡಾಗ ನಮ್ಮಲ್ಲಿರುವ ತೊಂದರೆಗಳನ್ನು ನಾವು ಶೀಘ್ರವಾಗಿ ಪರಿಹರಿಸಿಕೊಳ್ಳಬಹುದು. ಈಗ ಒಂದೊಂದಾಗಿ ನೋಡೋಣ. ಮೊದಲು ಧ್ಯಾನ. ಧ್ಯಾನ ಎಂದರೆ ಆನಾಪಾನಸತಿ ಧ್ಯಾನ. ಆನಾ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಅಂದರೆ ನಮ್ಮ ಉಸಿರು ಹೊರಗಡೆ ಹೋಗುವುದು ಮತ್ತು ಒಳಗಡೆ ತೆಗೆದುಕೊಳ್ಳುವುದು. ಇದನ್ನು ನಾವು ನಿಧಾನವಾಗಿ ಗಮನಿಸುತ್ತಾ ಹೋದರೆ ನಮ್ಮ ಆಲೋಚನಾ ರಹಿತ ಸ್ಥಿತಿಗೆ ನಾವು ಹೋಗಿ ನಮ್ಮಲ್ಲಿರುವ ಆ ವಿಶ್ವಪ್ರಾಣ ಶಕ್ತಿಯು ಅಪಾರವಾಗಿ ನಮ್ಮ ದೇಹದಲ್ಲಿ ಹರಡಿ ನಮ್ಮ ದೇಹದ ಬ್ಲಾಕೇಜ್ಗಳೆಲ್ಲವನ್ನು ನಾವು ಪರಿಹರಿಸಿಕೊಳ್ಳಬಹುದು. ಈ ಧ್ಯಾನವನ್ನು ನಾವು ಪ್ರತಿದಿನ ಅಭ್ಯಾಸವಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಕಣ್ಣೆರಡು ಮುಚ್ಚಿಕೊಂಡು, ಕೈಯೆರಡನ್ನು ಲಾಕ್ ಮಾಡಿಕೊಂಡು, ಕಾಲೆರಡನ್ನು ಹೆಣೆದುಕೊಂಡು ಕುಳಿತು ನಾವು ಸರಳವಾದ ಈ ಉಪಾಯವನ್ನು ನಾವು ಪ್ರತಿದಿನ ಧ್ಯಾನದ ಅಭ್ಯಾಸ ಮಾಡಿಕೊಂಡಾಗ ನಾವು ಶೀಘ್ರ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಎರಡನೆಯದಾಗಿ ಪಿರಮಿಡ್ ಧ್ಯಾನ. ಪಿರಮಿಡ್ ಅಂದರೆ ಇದು ಒಂದು ಕೋನ. ಇದು 52 ಡಿಗ್ರಿ ಮತ್ತು 51 ಸೆಕೆಂಡ್ ಮತ್ತು 14 ಮಿನಿಟ್ಸ್. ಈ ಸೂತ್ರವನ್ನು ಅಳವಡಿಸಿಕೊಂಡು ನಾವು ಎಷ್ಟು ದೊಡ್ಡ ಪಿರಮಿಡನ್ನಾದರೂ ನಿರ್ಮಿಸಿಕೊಳ್ಳಬಹುದು. ಉದಾಹರಣೆಗೆ ನಾವು ಒಂದು ಟೊಮೆಟೊ ಹಣ್ಣು ಅಥವಾ ಕಿತ್ತಳೆ ಹಣ್ಣನ್ನು ಪಿರಮಿಡ್ ಒಳಗಡೆ ನಾವು ಇಟ್ಟು ನಾವು ನೋಡಿದಾಗ 15 ದಿನವಾದರೂ ಆ ಹಣ್ಣುಗಳು ತಾಜಾತನದಿಂದ ಇರುತ್ತದೆ, ಅದು ಕೊಳೆಯುವುದೇ ಇಲ್ಲ. ಇದನ್ನು ನಾವು ಪರೀಕ್ಷೆ ಮಾಡಿ ನಾವು ಇದನ್ನು ಅಳವಡಿಸಿಕೊಳ್ಳಬಹುದು. ಈಗ ಪಿರಮಿಡ್ ಕ್ಯಾಪ್ಗಳು ಸಿಗುತ್ತದೆ, ಅದರಿಂದ ನಮಗೆ ಈ ಕ್ಯಾಪನ್ನು ಧರಿಸಿ ನಾವು ಧ್ಯಾನವನ್ನು ಮಾಡುವುದರಿಂದ 3 ಪಟ್ಟು ಅಧಿಕವಾದ ಲಾಭವನ್ನು ನಾವು ಪಡೆಯುತ್ತೇವೆ. ಮತ್ತು ಪಿರಮಿಡ್ ಶಕ್ತಿ ಎನ್ನುವ ಅನೇಕ ಪುಸ್ತಕಗಳು ಸಹ ಈಗ ದೊರಕುತ್ತದೆ. ಅದನ್ನೆಲ್ಲ ನೀವು ಓದಿದಾಗ ನಿಮಗೆ ಪಿರಮಿಡ್ನ ಆ ಒಂದು ಮಹತ್ವವನ್ನು ನೀವು ತಿಳಿದುಕೊಳ್ಳಬಹುದಾಗಿದೆ. ಮೂರನೆಯದಾಗಿ ಸಾಮೂಹಿಕ ಧ್ಯಾನ. ಸಾಮೂಹಿಕ ಧ್ಯಾನ ಎಂದರೆ ನಾವು ಒಟ್ಟಾಗಿ ಒಂದು ಕಡೆ ಕುಳಿತುಕೊಂಡು ಗುಂಪಾಗಿ ಎಲ್ಲರೂ ಧ್ಯಾನವನ್ನು ಮಾಡುವುದರಿಂದ ಅಲ್ಲಿ ವಿಶ್ವಪ್ರಾಣ ಶಕ್ತಿಯು ಅಧಿಕವಾಗಿ ನಮಗೆ ದೊರಕುತ್ತದೆ. ಹಾಗಾಗಿ ಈ ಸಾಮೂಹಿಕ ಧ್ಯಾನ ಬಹಳ ಮುಖ್ಯ ಎಂದು ಆಗಾಗ ಪತ್ರಿಜಿ ಗುರುಜಿಯವರು ಹೇಳುತ್ತಾ ಇರುತ್ತಾರೆ. ಒಗ್ಗಟ್ಟೇ ಬಲವಾದುದು, ಯುನಿಟಿ ಈಸ್ ಸ್ಟ್ರೆಂತ್ ಅಂತ ಹೇಳುತ್ತಾರಲ್ಲ, ಆ ರೀತಿ ನಾವು ಒಂದೇ ಕಡೆ ಕುಳಿತು ಧ್ಯಾನವನ್ನು ಅಭ್ಯಾಸ ಮಾಡಬಹುದು. ಉದಾಹರಣೆ, ಮೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯ ದಿನ ಮೆಗಾ ಪಿರಮಿಡ್ನಲ್ಲಿ ಕುಳಿತು ಸುಮಾರು 1,600 ಜನ ಒಂದೇ ಕಡೆ ನಾವು ಧ್ಯಾನವನ್ನು ಮಾಡಬಹುದಾಗಿದೆ. ಆಗ ಅಧಿಕ ನಾವು ಆ ಶಕ್ತಿ ಚೈತನ್ಯವನ್ನು ಪಡೆದುಕೊಳ್ಳಬಹುದು. ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಮಗೆ ಕಡ್ತಾಲ್ ಕೈಲಾಸಪುರಿ ಎಲ್ಲಿ ಹೈದರಾಬಾದ್ನಲ್ಲಿ ಈ 10 ದಿನಗಳ ಕಾಲ ಅಲ್ಲಿ ವಿಜೃಂಭಣೆಯಿಂದ ಧ್ಯಾನ ಮಹಾಚಕ್ರ ನಡೆಯುತ್ತದೆ. ಆ ಸ್ಥಳದಲ್ಲಿಯೂ ನಾವು ಕುಳಿತು ಧ್ಯಾನವನ್ನು ಮಾಡಿದಾಗ ಅಧಿಕ ಲಾಭವನ್ನು ನಾವೆಲ್ಲರೂ ಪಡೆಯಬಹುದಾಗಿದೆ. ನಾಲ್ಕನೆಯದಾಗಿ ಹುಣ್ಣಿಮೆ ಧ್ಯಾನ. ತಿಂಗಳಲ್ಲಿ ಒಂದು ಬಾರಿ ಬರುವ ಹುಣ್ಣಿಮೆಯ ದಿನ ಬಹಳ ಶಕ್ತಿಯುತವಾದದ್ದು ಮತ್ತು ಎಲ್ಲರೂ ಪ್ರಕೃತಿಯ ಮಡಿಲಲ್ಲಿ ಒಟ್ಟಿಗೆ ಕುಳಿತು ಧ್ಯಾನವನ್ನು ಮಾಡುವುದರಿಂದ ಅಧಿಕ ಚೈತನ್ಯ ನಮ್ಮಲ್ಲಿ ಕಾಣಬಹುದಾಗಿದೆ. ಈ ದಿನದಲ್ಲಿ ಅಲೆಗಳು ಹೆಚ್ಚು ಬೋರ್ಗರೆಯುತ್ತಿರುತ್ತದೆ. ನಿಸರ್ಗದಲ್ಲಿ ಚಂದಿರನ ಆ ಸೊಬಗನ್ನು ನೋಡಿ ಅಲೆಗಳು ಉಕ್ಕಿ ಉಕ್ಕಿ ಮೇಲು ಏರುತ್ತಿರುವುದು ಈ ಪ್ರಕೃತಿಯ ಕೊಡುಗೆಯಾಗಿದೆ. ಹಾಗಾಗಿ ಈ ಸಮಯವನ್ನು ನಾವು ಧ್ಯಾನಕ್ಕೆ ಉಪಯೋಗಿಸಿಕೊಳ್ಳಬಹುದಾಗಿದೆ. ಅಂದರೆ ಈ ಮೂರು ದಿನದ ಧ್ಯಾನ, ಹುಣ್ಣಿಮೆಯ ದಿನ, ಹುಣ್ಣಿಮೆಯ ಹಿಂದಿನ ದಿನ ಮತ್ತು ಹುಣ್ಣಿಮೆಯ ನಂತರದ ದಿನ, ಈ ಮೂರು ದಿನ ಬಹಳ ಶ್ರೇಷ್ಠವಾದುದು. ಈ ದಿನಗಳಲ್ಲಿ ಧ್ಯಾನವನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ಬೇಗನೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ನಾವು ಪರಿಸರದ ಮಡಿಲಲ್ಲಿ ಹೆಚ್ಚು ಸಮಯವನ್ನು ಸಾಧನೆ ಮಾಡುವುದರ ಮೂಲಕ ಬೆಟ್ಟದಂತಹ ಕಷ್ಟವನ್ನು ಬೆಣ್ಣೆಯಂತೆ ಕರಗಿಸಿಕೊಳ್ಳಬಹುದಾಗಿದೆ. ಐದನೆಯದಾಗಿ ಶಾಖಾಹಾರ, ಅಂದರೆ ಸಸ್ಯಾಹಾರ. ಮಾನವನ ಶರೀರವು ಸಸ್ಯಾಹಾರಕ್ಕೆ ಮಾತ್ರವೇ ಸೀಮಿತವಾಗಿದೆ. ಮನುಷ್ಯನಿಗೆ ಜೀರ್ಣಾವಸ್ಥೆಯ ಸಸ್ಯಾಹಾರದಿಂದ ಸುಲಭವಾಗುತ್ತದೆ. ಅದೇ ನಾವು ಮಾಂಸಾಹಾರ ತೆಗೆದುಕೊಂಡಾಗ ಜೀರ್ಣವಾಗಲು 2 ದಿನಗಳ ಕಾಲ ಬೇಕಾಗುತ್ತದೆ. ಸಸ್ಯಾಹಾರಿ ಪ್ರಾಣಿಗಳು ಬಹಳ ಸಾಧು ಪ್ರಾಣಿಗಳು. ಉದಾಹರಣೆ, ಕುರಿ, ಒಂಟೆ, ಮೇಕೆ, ಹಸು ಮುಂತಾದ ಪ್ರಾಣಿಗಳು ಅದು ಬರೀ ಹುಲ್ಲನ್ನೇ ತಿನ್ನುತ್ತದೆ. ಅದೇ ತರಹ ಅದ ಮನಸ್ಸೂ ಸಹ ಬಹಳ ಪ್ರಶಾಂತವಾಗಿರುತ್ತದೆ. ಹಿಂದಿಯಲ್ಲಿ ಒಂದು ಗಾದೆ ಹೇಳುತ್ತಾರಲ್ಲವೇ, ಕೈಸಾ ಅನ್ ವೈಸಾ ಮನ್ ಅಂತ. ಆ ರೀತಿ ನಾವು ತೆಗೆದುಕೊಳ್ಳುವ ಆಹಾರವು ಬಹಳ ಮುಖ್ಯವಾದುದು. ಮತ್ತು ಇಲ್ಲಿ ನಾವು ಹೇಳುವುದೇನೆಂದರೆ, ನಮ್ಮ 10 ನಿಮಿಷದ ಬಾಯಿ ಚಪಲಕ್ಕಾಗಿ ಆ ಮೂಕ ಪ್ರಾಣಿಗಳನ್ನು ಬಲವಂತವಾಗಿ ಹಿಂಸೆ ಮಾಡಿ ಜೀವವನ್ನು ತೆಗೆಯುವುದು ಸರಿಯಲ್ಲ. ಹಾಗಾಗಿ ನಾವು ದುಃಖವನ್ನು ಕೊಟ್ಟರೆ ದುಃಖವನ್ನು ನಾವು ಅನುಭವಿಸಬೇಕಾಗುತ್ತದೆ, ಸುಖವನ್ನು ಕೊಟ್ಟರೆ ಸುಖವನ್ನು ನಾವು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ನಾವು ಸಸ್ಯಾಹಾರ ಅಮೃತ ಆಹಾರ ಅಂತ ಹೇಳಲು ಇಲ್ಲಿ ನಾನು ಇಷ್ಟಪಡುತ್ತೇನೆ. ಕೊನೆಯದಾಗಿ ಈಗ ಮಿತ ಆಹಾರ ಮತ್ತು ಮೌನ. ಮಿತ ಆಹಾರ ಎಂದರೆ ನಾವು ಹೊಟ್ಟೆಗೆ ಮಾತ್ರ ಆಹಾರವಲ್ಲ, ನಮ್ಮ ಪಂಚ ಇಂದ್ರಿಯಗಳಿಗೂ ಆಹಾರ ಮುಖ್ಯವಾಗಿ ಬೇಕೇ ಬೇಕು. ಅಂದರೆ ಕಣ್ಣಿಗೆ ಒಳ್ಳೆಯ ನೋಟ, ಗುಲಾಬಿ ಹೂವನ್ನು ನೋಡಿದ ತಕ್ಷಣ ನಾವು ಆನಂದವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಮತ್ತು ಕಿವಿಗೆ ಇಂಪಾದ ಸಂಗೀತ, ಕೊಳಲು, ಒಳ್ಳೆಯ ಕೀರ್ತನೆ ಇವೆಲ್ಲವೂ ಕಿವಿಗೆ ಆಹಾರ. ಮೂಗಿಗೆ ಪರಿಮಳವಾದ ಅಗರಬತ್ತಿ, ಸುವಾಸನೆಯ ಹೂಗಳು, ಒಳ್ಳೆಯ ಸುಗಂಧ ದ್ರವ್ಯಗಳು ಇವೆಲ್ಲವೂ ನಮ್ಮ ಮನಸ್ಸಿಗೆ ಆಹ್ಲಾದಕರ ಉಂಟು ಮಾಡುತ್ತದೆ. ನಾಲಿಗೆಗೆ ರುಚಿಯಾದ ಮತ್ತು ಶುಚಿಯಾದ ಆಹಾರವನ್ನು ಸೇವಿಸುವುದೇ ಆಗಿದೆ. ನಾವು ಯಾವುದನ್ನು ಸೇವಿಸಿದರೂ ಮಿತವಾಗಿ ಎಷ್ಟು ಬೇಕೋ ಅಷ್ಟೇ ಊಟವನ್ನು ಮಾಡಬೇಕಾಗುತ್ತದೆ. ಮುಂದೆ ಮೌನ, ಸೈಲೆನ್ಸ್ ಈಸ್ ಗಾಡ್, ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಮಾತನ್ನು ನಾವು ಕೇಳುತ್ತಾ ಇರುತ್ತೇವೆ. ಅಂದರೆ ನಾವು ಆಲೋಚನೆಗಳನ್ನು ಕಡಿಮೆ ಮಾಡಿದಾಗ ಆಗ ನಮ್ಮ ಅಂತರಂಗದ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತದೆ. ಅಂದರೆ ನಾವು ಹೆಚ್ಚು ಮಾತನಾಡಿ ನಮ್ಮಲ್ಲಿರುವ ಆ ಎನರ್ಜಿ ಅಂದರೆ ಶಕ್ತಿಯನ್ನು ನಾವು ಮಿತವಾಗಿ ಮಾತನಾಡಿ ನಮ್ಮ ಶಕ್ತಿಯನ್ನು ಹೆಚ್ಚು ಖರ್ಚು ಮಾಡದೆ ನಮ್ಮಲ್ಲೇ ಉಳಿಸಿಕೊಳ್ಳಬೇಕಾಗುತ್ತದೆ. ಮೌನದಿಂದ ನಾವು ತ್ರಿಕರಣ ಶುದ್ಧಿಯನ್ನು ಮಾಡಿಕೊಳ್ಳಬಹುದಾಗಿದೆ. ಗಾಂಧೀಜಿಯವರು, ಗೌತಮ ಬುದ್ಧ, ರಮಣ ಮಹರ್ಷಿ ಮತ್ತು ಪತ್ರಿಜಿ ಇವರೆಲ್ಲರೂ ಮೌನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು. ಹಾಗಾಗಿ ಈ ಮೌನ ಮತ್ತು ಮಿತಾಹಾರ ಎರಡೂ ಸಹ ಬಹಳ ಮುಖ್ಯವಾದುದು. ಹೀಗಾಗಿ ಈ ಆರು ಆಧ್ಯಾತ್ಮಿಕ ಗುಳಿಗೆಗಳು ಅಂದರೆ ಇದು ಬಹಳ ಮುಖ್ಯವಾದುದು. ಯಾವಾಗ ನಾವು ಈ ಆರನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುತ್ತೇವೆಯೋ ಆಗ ನಮ್ಮಲ್ಲಿರುವ ಆ ಒಂದು ಸಾಮಾಜಿಕ, ಆರ್ಥಿಕ, ಮಾನಸಿಕವಾಗಿ ಹಣದ ತೊಂದರೆ, ಯಾವುದೇ ತೊಂದರೆಯಾಗಲಿ ಅವೆಲ್ಲವೂ ಸಹ ಪರಿಹಾರವಾಗುತ್ತದೆ. ಹಾಗಾಗಿ ಈ ಆನಾಪಾನಸತಿ ಧ್ಯಾನ, ಪಿರಮಿಡ್ ಧ್ಯಾನ, ಹುಣ್ಣಿಮೆ ಧ್ಯಾನ, ಸಾಮೂಹಿಕ ಧ್ಯಾನ, ಶಾಖಾಹಾರ ಮತ್ತು ಮಿತಾಹಾರ ಮತ್ತು ಮೌನ, ಯಾವಾಗ ನಾವು ಇದನ್ನು ಆಚರಣೆಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆಯೋ ಆಗ ನಾವು ನಮ್ಮ ಜೀವನವನ್ನು ಹೂವಿನ ಹಾಸಿಗೆಯಂತೆ ನಾವು ಕಂಡುಕೊಳ್ಳಬಹುದಾಗಿದೆ. ಇಷ್ಟನ್ನು ಹೇಳಿ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.